ஸ்ரீ குருப்யோ நமஹ. ஹரி ஓம். அஜ்ஞான திமிரச்சேதம் புத்தி சம்பத் பதாயகம் விஜ்ஞான விமலம் சாந்தம் விஜயாக்கிய குரும் பஜே. ஸ்ரீ குருப்யோ நமஹ. ஹரி ஓம். சூரு ஜாஸ்தி மேல ಲಿಂಗ ದೇಹದ ಪರಿಹಾರಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಷೋಡಶಾತ್ಮಕವಾದ ಲಿಂಗ ದೇಹ ಎನ್ನ ಕಾಡುತ್ತಿದೆ ಬಿಡದೆ ಅನಾದಿಯಿಂದ ಅಂತ ಹೇಳಿದ್ರು. ಈ ಲಿಂಗ ದೇಹ ನಮ್ಮನ್ನು ಹೇಗೆ ಕಾಟ ಕೊಡ್ತಾ ಇದೆ ಅದನ್ನ ಹೇಳ್ತಾರೆ. ಆರಲ್ಲಿಗೆ ಹೋಗಿ ಅನುಗಾಲ ಬಿಡದಲೆ ಸೇರುವ ಆನಂದವು ಮರೆಯದೆ ಪೇಳು ಸ್ವಾಮಿ. ಈ ಲಿಂಗ ದೇಹ ನನಗೆ ಸದಾಕಾಲ ಇದ್ದುಕೊಂಡು ನಿನ್ನ ಕಡೆ ಮನಸ್ಸು ಮಾಡದೆ ನಾನು ಯಾರು, ನಾನು ಯಾಕೆ ಬಂದೆ ಎಂಬ ಎಚ್ಚರ ಕಳೆಯುತ್ತೆ ಈ ಲಿಂಗದೇಹ. ಲಿಂಗದೇಹದ ಪ್ರಭಾವ ಏನಾಗ್ತಾ ಇದೆ ಅಂದ್ರೆ ಬೆಳಿಗ್ಗೆದ್ದ ಕೂಡಲೇ ನಮ್ಮ ತಲೆಯಲ್ಲಿ ಏನು ಕೊಡ್ತಾ ಇದೆ. ಇವತ್ತು ನಾನು ಜಾಬ್ಗೆ ಹೇಗೆ ಹೋಗ್ಲಿ ಅಥವಾ ಇನ್ನೊಂದು ಹೇಗೆ ಮಾಡಲಿ, ಆ ತರಕಾರಿ ಹೇಗೆ ತರಲಿ, ಅತ್ತರ್ಲಿ ಇತ್ತರ್ಲಿ ಹೇಗೆ ಮಾಡಲಿ, ಇದರಲ್ಲೇ ನಮ್ಮ ತಲೆ ಕೂತಿರುತ್ತೆ. ಅಂದ್ರೆ ಅವತ್ತಿನ ದಿನ ಆಗಬೇಕಾದ ಏನು ಕಾರ್ಯಕ್ರಮ ಇದೆ ಅದರ ಕುರಿತೇ ಹೋಗ್ತಾ ಇರುತ್ತೆ ಇದಿರುತ್ತೆ. ಎಂದಾದರೂ ನಮಗೆ ನಾನು ಬಂದದ್ಯಾಕೆ, ನಾನು ಮಾಡಬೇಕಾಗಿದ್ದೇನು, ದೇವರಲ್ಲೇ ಮನಸ್ಸಿಟ್ಟಿರಬೇಕು, ನಾನು ಮಿಕ್ಕದ್ದೆಲ್ಲ ಮಾಡುತ್ತಾ ಇದ್ದೇನೆ, ಇದು ಬಹಳ ಮುಖ್ಯ, ಈ ಶರೀರ ಬರುವುದೇ ಬಹಳ ಅಪರೂಪ, ಅಂಥ ಕಾಲಕ್ಕೆ ದೇವರನ್ನೇ ನೆನೆಯೋದು ಬಿಟ್ಟು ಮಿಕ್ಕ ಕಾರ್ಯದಲ್ಲೇ ನಾನು ಹೋಗ್ತಾ ಇದ್ದೇನಲ್ಲ ಎಂಬ ಎಚ್ಚರ ಹೋಗಿಬಿಡುತ್ತೆ. ಅದು ದಿನಾಗೂ ಹೋಗ್ತಾ ಇದೆ ನಮಗೆ. ಹೇಗೆ ಹೋಗ್ತಾ ಇದೆ ಅಂದ್ರೆ ಅದು ಲಿಂಗದೇಹದ ಕೆಲಸ. ಲಿಂಗದೇಹ ಎರಡು ಕಾರ್ಯ ಮಾಡುತ್ತಂತೆ. ದೇವರ ಕುರಿತು ನೆನಪು ಕೊಡಲ್ಲ, ನಮ್ಮ ಕುರಿತು ನೆನಪು ತೆಗೆದುಬಿಡುತ್ತೆ. ನಾನು ಯಾಕೆ ಬಂದೆ ಒಂದು ನೆನಪು ತೆಗೆದುಬಿಟ್ಟು ಬೇಡದ್ದರಲ್ಲಿ ನಮ್ಮನ್ನ ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಬರುತ್ತೆ ಲಿಂಗದೇಹ. ಈ ಕಾಟ ಇದೆ. ಒಂದಾ ನಾ ಬಂದದ್ದು ಬಹಳ ಅಪರೂಪದ ಅನೇಕ ಕೋಟಿ ಕೋಟಿ ಜನ್ಮಗಳು ಆದ ಮೇಲೆ ನಿನ್ನ ಅಪರೂಪದ ಒಳ್ಳೆ ಬ್ರಾಹ್ಮಣ ಜನ್ಮ ವೈಷ್ಣವತ್ವ ಬಂದಿದೆ. ಇದನ್ನು ನಿನ್ನ ಚಿಂತನೆ ಮಾಡೋಣ ಆದ್ರೆ ಬುದ್ಧಿಯೇ ಬರ್ತಾ ಇಲ್ಲ ಹರಿ, ಬುದ್ಧಿಯೇ ಬರ್ತಾ ಇಲ್ಲ. ಚೂರು ಹೊತ್ತೇನೋ ನಾಟಕ ಮಾಡಿದಂತೆ ಮಾಡ್ತೀವಿ, ಏನು ಆ ದೇವರ ಪೂಜಾ ಅದು ಇದು ಅಂತ ಇಟ್ಟುಕೊಳ್ತೀವಿ. ಆ ಇಟ್ಟಾಗ ಆ ಎರಡು ಗಂಟೆಯೋ ಎರಡೂವರೆ ಗಂಟೆಯೋ ಮಾಡಿದಾಗ ದೇವರಲ್ಲಿ ಮನಸ್ಸು ಎಷ್ಟು ಹೊತ್ತಿತ್ತು? 10 ನಿಮಿಷ ಆದ್ರೂ ಇತ್ತಾ ಇಲ್ಲ. ಕಾರ್ಯ ನಡೆಯೋದ್ರಲ್ಲೇ ಹೋಗುತ್ತೆ, ಮಡಿ ಮೈರಿಗೆ ತಂಬಿಗೆ ಥಾಲಿ ಅದು ಇದು ಇದರಲ್ಲೇ ಹೋಗ್ಬಿಡುತ್ತೆ. ದೇವರಲ್ಲಿ ಎಷ್ಟು ಹೊತ್ತಿಟ್ಟಿದ್ದೆ ಅದು ಹೋಗಿಬಿಡುತ್ತಲ್ಲ, ಅದಕ್ಕೆ ಅಡ್ಡಿ ಆಗಿದ ಕೂತಿದಪ್ಪ, ಇದನ್ನ ಕಳಿಯೋ ಅಂತ ದೇವರನ್ನ ಕೇಳಿಕೋಬೇಕು. ನೋಡಿ, ನಮ್ಮ ನಿತ್ಯ ಪ್ರಾರ್ಥನೆಯಲ್ಲಿ ಇದಿದ್ದಿಲ್ಲ. ಲಿಂಗದೇಹದ ಪ್ರಭಾವ ಇದೆ, ಇದನ್ನ ಬಿಡಿಸು ಹರಿಯೇ ಅಂತ ಕೇಳಿಕೋಬೇಕೆಂಬುದು ಕೂಡ ಗೊತ್ತಿದ್ದಿಲ್ಲ. ಅದನ್ನ ಹೇಳಿಕೊಡ್ತಾ ಬರ್ತಾ ಇದ್ದಾರೆ. ಮುಂದೆ ಹೇಳುತ್ತಾರೆ, ಹೀಗೆ ಕಳಿಯಪ್ಪ ನನಗೆ. ನಾನು ಕಳಿತೇನೆ ಅಂತ ಯಾರು ಹೇಳಿದ್ರು ನಿನಗೆ? ಅಯ್ಯ, ಈ ತರ ಲಿಂಗ ದೇಹದ ವಿಶೇಷವಾದ ಪ್ರಭಾವವನ್ನ ಅನೇಕ ಜನರಿಗೆ ಕಳೆದೆಯಪ್ಪ. ಧ್ರುವರಾದರು, ಪ್ರಹ್ಲಾದರಾದರು, ಅಂಬರೀಷ ಮೊದಲಾದ ಮಹಾನುಭಾವರು, ಖಟ್ವಾಂಗರಾಜ ಎಲ್ಲರಿಗೂ ಈ ಲಿಂಗ ದೇಹದ ಪ್ರಭಾವ ನೀನೇ ಬಿಡಿಸಿ ಸಾಧನೆ ಆಗುವಂತೆ ಮಾಡಿ ಅನುಗ್ರಹ ಮಾಡಿದ್ದೀಯಲ್ಲ. ಆವಾಗ ದೇವರಂದ್ರು, ಅವರೆಲ್ಲ ವಿಶೇಷ ತಪಸ್ಸು ಮಾಡಿದ್ರಯ್ಯ, ನೀನೇನೂ ಮಾಡ್ತಾ ಇಲ್ಲ, ನಾನು ಯಾಕೆ ಅನುಗ್ರಹ ಮಾಡಲಿ? ಆ ಕೇಳುತ್ತಾರೆ, ಸ್ವಾಮಿ ಹಿಂದಿನವರು ತಪಸ್ಸು ಮಾಡಿದ್ರು, ಅದಕ್ಕೆ ನೀನು ಅನುಗ್ರಹ ಮಾಡಿದೆ ಅಂತ ಹೇಳ್ತೀಯಲ್ಲ, ಆ ತಪಸ್ಸು ಸ್ವತಂತ್ರವಾಗಿ ಅವರೇ ಮಾಡಿದ್ರು, ನೀನೇ ಮಾಡಿಸಿದ್ದು, ನೀನೇ ತಾನೇ ಮಾಡಿಸಿದ್ದು, ನನ್ನಿಂದ ಮಾಡಿಸಯ್ಯ, ನಿನ್ನಿಂದ ನಾನು ಯಾಕೆ ಮಾಡಿಸಲಿ? ಯಾಕೆ ಮಾಡಿಸಲ್ಲ? ಅವರಿಂದ ಯಾಕೆ ಮಾಡಿಸ್ತೀಯ? ಅಂದ್ರೆ ಅವರು ಏನಾದರೂ ನಿಮಗೆ ಸ್ಪೆಷಲ್ ಆಗಿ ಕೊಟ್ಟಿದ್ರ, ಏನಾದರೂ ಕೊಟ್ಟಿದ್ರೆ ವಿಶೇಷವಾಗಿ ಅವ್ರ ಸರಿ ಮಾಡಿಸ್ತೇನೆ, ನೀ ಏನು ಕೊಡ್ಲಿಲ್ಲ ಅದಕ್ಕೆ ನಾ ಮಾಡಿಸಲ್ಲ ಅಂತ ಹೇಳಿದ್ರೆ ಸರಿ ಹೋಗುತ್ತೆ. ಹಿಂದಿನ ಭಕ್ತರು ನಿನಗೆ ತಂದು ಕೊಟ್ಟರೇನು ಧನ, ಹಿಂದಿನ ಭಕ್ತರೆಲ್ಲ ಏನು ದುಡ್ಡೆಲ್ಲ ಕೊಟ್ರೆ ನಿಂಗೆ, ಅಂದವರು ಜಪಿಸಿ ಜಪಿಸಿ ತಂದೆಯಾದರೂ ನಿನಗೆ ಕಾಣು, ಅವರು ನಿನ್ನನ್ನು ವಿಶೇಷವಾಗಿ ಜಪ ಮಾಡಿ 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 ನಿನಗೆ ತಂದೆಯಾದರೋ, ಅಂದ್ರೆ ನೀನೇ ಅವರ ಮಗನಂತೆ ಬಂದು ನಾನು ಅವತಾರ ಮಾಡಿದೀಯ. ಆದರೆ ಇಲ್ಲಿನ ರಹಸ್ಯವನ್ನು ಹೇಳ್ತಾರೆ, ಜಪಿಸಿ ಜಪಿಸಿ ತಂದೆಯಾದರೂ ನಿನಗೆ ಕಾಣು ಅಂದ್ರೆ ಅರಣ್ಯಕಾಚಾರ ಒಂದು ರಹಸ್ಯ ಹೇಳಿಕೊಡುತ್ತಾರೆ. ಭಗವಂತನ ನಾಮೋಚ್ಚಾರಣ, ಸರ್ವ ಕರ್ಮಗಳು ನಡೆಯುವಾಗ ಕರ್ಮಗಳಿಂದ ಭಗವದ್ ರೂಪಗಳು ಹುಟ್ಟಿ ಬರ್ತಾ ಬರುತ್ತೆ. ನಮ್ಮ ಕರ್ಮಗಳಿಂದ ಭಗವದ್ ರೂಪಗಳು ಅನಂತ ಹೊರಗೆ ಬರ್ತಾ ಬರುತ್ತೆ. ದೇವರು ಹುಟ್ಟೋದು ಅಂದ್ರೆ ಒಂದು ಕಡೆ ದೇವಕಿ ದೇವೇ ಗರ್ಭದಿಂದ ಹೊರಬರೋದು, ಹಾಗೆ ನಮ್ಮ ಕರ್ಮಗಳಿಂದಲೂ ದೇವ ಹೊರಬಂದರೆ ದೇವರಿಗೆ ನಮ್ಮ ಕರ್ಮ ಹುಟ್ಟು ಕೊಟ್ಟಿತು ಅಂತ ಅರ್ಥ. ಹಾಗಾದರೆ ಜಪ ಮಾಡುವಾಗ ಭಗವಂತನ ಜಪಿಸಿ ಜಪಿಸಿ ಜಪಿ ಜಪ ಮಾಡುವ ಕಾಲಕ್ಕೆ ಆ ಜಪದ ಕರ್ಮದಲ್ಲಿ ಭಗವದ್ ರೂಪಗಳು ಹುಟ್ಟಿದರೆ ಆ ಹುಟ್ಟಿದ ಭಗವದ್ ರೂಪಗಳಿಗೆ ಅವರು ತಂದೆ ಆದ್ರಾ ಇಲ್ವಾ ಅದನ್ನು ಕೇಳುತ್ತಾರೆ. ಪುತ್ರ ಏವ ಮಮೇಶ್ವರೋವಸಿ, ನನಗೆ ಈಶ್ವರ ಹೌದು ಆದರೆ ಮಗನಾಗಿದೀಯಾ? ಯಾಕೆ ನನ್ನ ಕರ್ಮಗಳಿಂದ ಹುಟ್ಟಿ ಬಂದಿಯಲ್ಲ, ನಿನ್ನ ಹುಟ್ಟಿಗೆ ಕಾರಣ ನನ್ನ ಕರ್ಮ ಆಯಿತು, ಜಪ ಕರ್ಮ ಆಯಿತು. ಅದಕ್ಕೆ ಹೇಳುತ್ತಾರೆ, ಅಂದವರು ಜಪಿಸಿ ಜಪಿಸಿ ತಂದೆಯಾದರೂ ನಿನಗೆ ಕಾಣು, ನಂದನ ನೀಗ ಭಕ್ತರ ಬಂಧನವ ಪರಿಹರಿಸಿ ಪೊಂದಿಸಿದೆ ಸಕಲ ಸುಖ ಸಿಂಧುವಿನೊಳಗಿಟ್ಟು. ಹೇಳುತ್ತಾರೆ, ನೀನು ಅವರಿಗೆ ವಿಶೇಷವಾಗಿ ನಂದನಾಗಿ ನೀನು ಅವರ ಮಗನಾಗಿ ಭಕ್ತರ ಬಂಧನವ ಪರಿಹರಿಸಿ ಹೊಂದಿಸಿದೆ ಸಕಲ ಸಿಂಧು ಸುಖ ಸಿಂಧುವಿನೊಳಗಿಟ್ಟು. ಅವರನ್ನ ಆನಂದ ಸಮುದ್ರದಲ್ಲಿ ಇಟ್ಟಿಯಪ್ಪ. ತಂದೆ ತಾಯಿ ನಿನಗುಂಟೇ? ನಿನಗೆ ಅಪ್ಪ ಅಮ್ಮ ಇದ್ದಾರೇನಯ್ಯ? ಹರಿ ಹೇಳು, ತಂದುಕೋ ನಾನಂದ ಮಾತು ಎಂದಿಗೆ ಖುಷಿಯಲ್ಲವೋ? ಹೇ ಸ್ವಾಮಿ, ನನ್ನ ಮನಸ್ಸು ನಾನು ಹೇಳಿದ ಮಾತು ಮನಸ್ಸಿಗೆ ತಂದುಕೊಳ್ಳಯ್ಯ. ಅಂದ್ರೆ ನಿನಗೆ ಅಪ್ಪ ಅಮ್ಮ ಯಾರಿದ್ದಾರೆ ಹೇಳು? ಯಾರೂ ಇಲ್ಲ. ಆದರೆ ನಿನ್ನ ಜಪ ಮಾಡಿ ಮಾಡಿ ಆ ಕರ್ಮದಿಂದ ಭಗವಂತ ನೀನು ಹುಟ್ಟಿ ಬಂದ್ರೆ ಆ ರೀತಿ ತಂದೆ ಆದರಲ್ಲ, ಹಾಗೆ ಎಲ್ಲರೂ ಕೂಡ ನಿನ್ನ ಜಪಿಸಿ ತಪಸ್ಸು ಮಾಡಿ ಮಗನಂತೆ ಪಡೆದರು, ಅವರಿಗೆ ಮಗನಾಗಿ ಬಂದೆ ನೀನು. ನೀನು ಯಾರಿಗರು ಯಾರಲ್ಲೂ ಹುಟ್ಟಿಲ್ಲ, ಸುಮ್ಮನೆ ಗರ್ಭದಿಂದ ಹೊರಬಂದದ್ದಕ್ಕೆ ಮಗನಾದರೆ ನನ್ನ ಕರ್ಮದಿಂದಲೂ ಬರ್ತಾ ಇದೆಯಲ್ಲ, ನನಗೂ ಮಗನಾದಿ ಹರಿಯೇ. ಬಂಧು ಬಳಗ ಹಿಂದು ಮುಂದೆ ವಂದಿಸುವ ಎನ್ನ ಸಂಬಂಧಿಗಳು ಕೇಳು, ನಿನ್ನಿಂದ ಪುಟ್ಟಿದವರೆಂದು ಇಂದು ಮೊದಲಾಗಿಂದ ಜೀವ ವಿಜಯ ವಿಠಲ. ಇದಕ್ಕೆ ಹೇಳುತ್ತಾರೆ, ನಾನು ಯಾಕೆ ನಿನಗೆ, ನಿನ್ನ ಬಂಧು ಬಳಗ ಎಲ್ಲರೂ ನಿನಗೆ ಹಿಂದೆ ಮುಂದೆ ನಮಸ್ಕಾರ ಮಾಡೋರು ಬಹಳ ಜನ ಇದ್ದಾರಲ್ಲ, ನಿನ್ನ ಸಂಬಂಧಿಗಳು ಬಹಳ ಜನ ಇದ್ದಾರೆ, ನಾನು ಯಾಕೆ ಅಂದ್ರೆ ನಿನ್ನಿಂದ ಪುಟ್ಟಿದವರೆಂದು ನೀನೇ ಅವರೊಳಗಿದ್ದು ನನಗೂ ಅವರಿಗೂ ಸಂಬಂಧ ಕಲ್ಪಿಸಿ ಅವರ ಮೂಲಕ ಸ್ತೋತ್ರ ಮಾಡಿಸಿ ನನ್ನ ಸುತ್ತ ತಿರುಗುವಂತೆ ಮಾಡ್ತೀಯ. ನೀ ಸುಮ್ಮನಾಗಿ ಬಿಟ್ರೆ ಎಲ್ಲರೂ ಸುಮ್ಮನಾಗ್ತಾರೆ, ಮುಖವೂ ನೋಡಲ್ಲ. ಸಪ್ತವಾಹನ ನಿಖಿಲ ಜನರೊಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿಹರು ಎಲ್ಲ ಕಾಲದ ಹಿತವಗೈಗೊಂಡು. ಅದರಿಂದ ನಿನ್ನಿಂದ ಪುಟ್ಟಿದವರೆಂದು ಇಂದು ಮೊದಲಾಗಿಂದ ಜೀವ ವಿಜಯ ವಿಠಲ. ಅದರಿಂದ ಹರಿಯೇ, ಸಂದೇಹಗೊಳಿಸದೆ ಮಂದಮತಿ ಬಿಡಿಸಿ ಕಾಯೋ. ನನ್ನ ಬುದ್ಧಿ ಯಾವಾಗೂ ಮಂದ ಆಗಿದೆ, ನಿನ್ನ ತಿಳ್ಕೊಳ್ತಾ ಇಲ್ಲ, ನನ್ನ ಸುತ್ತಿದ್ದವರೇ ನನಗೆ ಬಹಳ ಮುಖ್ಯ ಅಂತ ಹೋಗ್ತಾ ಇದ್ದೇನೆ. ಅವರೊಳಗೆ ನೀನಿದ್ದರೆ, ನೀನಿದ್ದು ಅವರಲ್ಲಿಗೆ ಬುದ್ಧಿ ಕೊಟ್ಟರೆ ನನ್ನವರಾಗ್ತಾರೆ, ಇಲ್ಲದಿದ್ದರೆ ಯಾರು ನನ್ನವರಲ್ಲ. ಮಂದಮತಿ ಇದೆ, ಬಿಡಿಸಿ ಕಾಯೋ. ದೂರದೆ ಬಿಡನಯ್ಯ ಪೊರೆಯದಿದ್ದರೆ ಎನ್ನ, ದೂರ ನೋಡದೆ ಕಾಯೋ ದೃಪ್ತ ವಿಜಯ ವಿಠಲ. ವಿಶೇಷವಾಗಿರತಕ್ಕಂಥ ಸ್ವತಂತ್ರ ಬರದಿಂದ ಎಲ್ಲರನ್ನ ರಕ್ಷಣೆ ಮಾಡುವ ವಿಜಯ ವಿಠಲ, ನನ್ನ ಕಾಯಪ್ಪ, ಇಲ್ಲದಿದ್ರೆ ದೂರದೆ ಬಿಡನಯ್ಯ. ಅಂದ್ರೆ ದೊಡ್ಡವರ ಹತ್ರ ಹೋಗಿ ನೀವು ಹೇಳಿದ ಶಾಸ್ತ್ರ ತಪ್ಪಿದೆ ಅಂದ್ರೆ ದೇವ ಕಾಯ್ತಾ ಇಲ್ಲ ಅಂತ ಹೇಳಿಬಿಡ್ತೇನೆ ನೋಡು. ಅಂದ್ರೆ ಆ ಹೇಳುವ ಸಂದರ್ಭ ಬರೋದೇ ಇಲ್ಲ, ರಕ್ಷಣೆ ಮಾಡಿಯೇ ಮಾಡುತ್ತಾನೆ ಭಗವಂತ ಅಂತ ಚೆನ್ನಾಗಿ ಆ ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತಾರೆ. ತುಂಬಾ ತುಂಬಾ ನಮಗೆ ಮನಸ್ಸಲ್ಲಿ ಕರಗುವ ರೀತಿಯಲ್ಲಿ ದೇವರ ಪ್ರಾರ್ಥನೆ ಮಾಡುವ ರೀತಿಯನ್ನು ಹೇಳಿಕೊಡುತ್ತಾರೆ. ಎಂದಿಗೆ ಕೂಟಲೆ ತಪ್ಪುವುದೋ, ಈ ಭವದ ತೊಂದರೆ ಎಂದಿಗೆ ತಪ್ಪುತ್ತೋ, ಎನಗೆ ಎಂದಿಗೆ ಈ ಭಾರ ತಗ್ಗುವುದೋ. ಈ ಸಂಸಾರದಲ್ಲಿ ಇವತ್ತೊಂದು ತೊಂದರೆ ಅಂದ್ರೆ ಅದು ಬಿಟ್ರೆ ನಾಳಿನೊಂದು ತೊಂದರೆ ಬಂದ ಕೂತೇ ಇರುತ್ತೆ, ಭೂತತ್ತರ ಕೂತೇ ಇರುತ್ತೆ. ಅದು ಹೊರಗಿನವರಿಂದಲೋ ಒಳಗಿನವರಿಂದಲೋ ಯಾರಿಂದಲೋ ಇನ್ನೊಬ್ಬರಿಂದಲೋ ತೊಂದರೆ ಬಂದೇ ಬರ್ತಾ ಇರುತ್ತೆ. ಎನಗೆ ಎಂದಿಗೆ ಈ ಭಾರ ತಗ್ಗುವುದೋ, ಎಂದಿಗೆ ಕುಕರ್ಮ ತಗಲಾದೆ ತೊಲಗುವುದೋ. ಕುಕರ್ಮ ಹೇಳ್ತಾರೆ, ಒಳ್ಳೆ ನಿಷ್ಠೆಯಿಂದ ಬದುಕ್ತಾ ಇದ್ವಿ, ಚೆನ್ನಾಗಿದೆ, ಪಾಪ ಮಾಡಲೇಬಾರದು ಒಂದು ಸಂಕಲ್ಪ, ಆದರೆ ವಶವಿಲ್ಲದೆ ಪಾಪ ನಡೆದು ಹೋಗುತ್ತೆ, ವಶವಿಲ್ಲದೆ ನಡೆದು ಹೋಗುತ್ತೆ. ಯಾಕೆ ಹೀಗೆ ನಡೆಯಿತು? ನಾವೇನು ಪಾಪ ಮಾಡಬಾರ್ದು ಅನ್ಕೊಂಡ್ವಲ್ಲ, ಯಾಕೆ ಹೀಗಾಯಿತು ಅಂದ್ರೆ ಒಳಗೆ ದೇವ ದೈತ್ಯರ ಮೂಲಕ ಮಾಡಿಸಿಯೇ ಬಿಡ್ತಾನೆ ಎಂದು. ಯಾಕೆ ಮಾಡಿಸಿದ ಅಂದ್ರೆ ಹಿಂದಿನ ಪಾಪ ಕೂತಿದೆ, ಆ ಪಾಪ ಅದೇ ಬುದ್ಧಿ ಕರ್ಮಾನು ಸಾರಣಿ. ಈಗ ಬುದ್ಧಿ ಪಾಪ ಕರ್ಮ ಮಾಡಲಿಕ್ಕೆ ಹೋಯಿತು ಅಂದ್ರೆ ಆ ಬುದ್ಧಿಗೆ ಪ್ರೇರಕವಾದ್ಯಾವುದು ಹಿಂದಿನ ಕರ್ಮ, ಆ ಹಿಂದಿನ ಕರ್ಮ ಕೆಟ್ಟ ಕರ್ಮ, ಅದಕ್ಕೆ ಬುಡ ಯಾವುದು? ಆ ಹಿಂದಿನ ಕರ್ಮ, ಆ ಹಿಂದಿನ ಕರ್ಮ. ಹಾಗೆ ಹಾಗೆ ಈ ಕರ್ಮದ ಬಂಧನ ಆಗಿದೆ. ಒಳ್ಳೆ ಏನ್ ಮಾಡುತ್ತಾ ಇದೆ? ನಾನೆಷ್ಟು ಒಳ್ಳೆದಾಗಿರಬೇಕಂದ್ರು ಬಲವಂತವಾಗಿ ಮೂಗು ಹಿಡಿದು ನನ್ನಿಂದ ಈ ಕುಕಾರ್ಯಗಳೆಲ್ಲ ಆಗ್ತಾ ಇವೆ. ಅದಕ್ಕೆ ಹೇಳುತ್ತಾರೆ, ಎಂದಿಗೆ ಈ ಕುಕರ್ಮ ತಗಲಾದೆ ತೊಲಗುವುದು. ಬರೇ ಬಿಡೋದಲ್ಲ, ಇನ್ನ ನನಗೆ ಅಂಟಲೇಬಾರದು, ಆ ಥರ ಯಾವಾಗ ತೊಲಗತ್ತಪ್ಪ? ಎಂದಿಗೆ ಮನಸ್ಸು ಏಕವಾಗುವುದು. ಎಂದಿಗೆ ಈ ಮನಸ್ಸು ಏಕವಾಗುವುದು ಅಂದ್ರೆ ಏಕ ಅಂದ್ರೆ ಮನಸ್ಸು ಎರಡಾಗೋದೇನು ಒಂದಾಗೋದೇನು? ಅಂದ್ರೆ ಮನಸ್ಸು ಎರಡಾಗುವುದು ಅಂದರೆ ಎಲ್ಲರನ್ನ ರಕ್ಷಣೆ ಮಾಡುವ ಶ್ರೀಹರಿ ಒಬ್ಬನೇ ಎಲ್ಲರಲ್ಲಿದ್ದಾನೆ ಅಂತ ಹೇಳೋದು ಒಂದಾಗೋದು. ಹಾಗಲ್ಲದೆ ದೇವರನ್ನೇ ಮರೆತು ಬಿಟ್ಟು ಇವರು ಚೆನ್ನಾಗಿದ್ದಾರೆ ಅವರು ಚೆನ್ನಾಗಿದ್ದಾರೆ ಇವರು ಚೆನ್ನಾಗಿದ್ದಾರೆ ಅಂದ್ರೆ ಸ್ವತಂತ್ರವಾಗಿ ಅವರು ಚೆನ್ನಾಗಿರ್ಲಿಕ್ಕಾಗುತ್ತೆ, ನಾನು ದುಃಖ ಪಡ್ತಾ ಇದ್ದೇನೆ ಅಂತ ಭೇದಮತಿ. ಅವನೊಬ್ಬನೇ ನನ್ನನ್ನೂ ದುಃಖ ಪಡಿಸ್ತಾ ಇರೋದು ನನ್ನ ಕರ್ಮಾನುಸಾರ, ಅವರ ಕರ್ಮಾನುಸಾರ ಸುಖಪಡಿಸೋದು ಅವನೊಬ್ಬನೇ ಎಂಬುದು ಏಕಮತಿ. ಅವನನ್ನು ಮರೆತು ಇವರೇ ಸ್ವತಂತ್ರವಾಗಿ ಸುಖವಾಗಿದ್ದಾರೆ ನಾನು ದುಃಖ ಪಡ್ತಾ ಇದ್ದೇನೆ ಅಂತ ದೇವರನ್ನು ಮರೆತು ಅಂದುಕೊಳ್ಳೋದೇ ವಿಶೇಷವಾಗಿ ಬೇರೆ ಮತಿ. ಎಂದಿಗೆ ಮನಸ್ಸು ಏಕವಾಗುವುದು, ಎಂದಿಗೆ ನಿನ್ನವರಲ್ಲಿ ನಿಜ ಭಕ್ತಿ ಎಂದಿಗೆ ನಿಲ್ಲುವುದು ನೆಲೆಯಾಹದೋ. ನಿನ್ನವರಲ್ಲಿ ನಿಜವಾದ ಭಕ್ತಿ ಎಂದಿಗೆ ಬರುತ್ತಪ್ಪ? ಈ ಮನಸ್ಸು ಎಂದಿಗೆ ನಿನ್ನಲ್ಲಿ ಚೆನ್ನಾಗಿ ನಿಲ್ಲುವುದು ನೆಲೆಯಾಹದೋ? ನಿಂತು ಸ್ಥಿರವಾಗಿ ಇದ್ದು ಬಿಡಬೇಕು. ಎಂದಿಗೆ ಜ್ಞಾನ ವೈರಾಗ್ಯ ಸಿದ್ಧಿಸುವುದು. ಅಪ್ಪ ಈ ಜನ್ಮದಲ್ಲಿ ಜ್ಞಾನ ಬರ್ತಾ ಇಲ್ಲ ವೈರಾಗ್ಯ ಬರ್ತಾ ಇಲ್ಲ, ಅಲ್ರಿ ನಮ್ ವೈರಾಗ್ಯ ಇದೆಯಲ್ಲ, ಜ್ಞಾನ ಚೂರು ಬರ್ತಾ ಇದೆಯಲ್ಲ ಅಂದ್ರೆ ಅನುಭವಕ್ಕಿಲ್ಲದ ಜ್ಞಾನ ಅನುಭವಕ್ಕಿಲ್ಲದ ವೈರಾಗ್ಯ ಯಾಕೆ? ಬಾಯಿ ಮಾತಿನ ವೈರಾಗ್ಯ ಅದೆಲ್ಲಿರತ್ರಿ? ಇದೇನೋ ಅದೇನೋ ಅಂತ ಬಾಯಿಯಿಂದ ಹೇಳ್ತಾ ಇರ್ತೀವಿ, ನಾವು ಹೇಳೋದು ನಾವು ಕೇಳೋದು ನೀವು ಇಬ್ಬರು ಒಂದೇ ಹಾದಿಯಲ್ಲಿ ಹೋಗ್ತೀವಿ, ಹೋಗೋ ಕಾಲಕ್ಕೆ ಎಲ್ಲ ಮರೆತೇ ಹೋಗ್ತಾ ಇರ್ತೀವಿ. ಜ್ಞಾನ ವೈರಾಗ್ಯ ಅನುಭವಕ್ಕೆ ಬರಲ್ಲ. ಎಂದಿಗೆ ನಿನ್ನ ಕಾಂಬ ಧ್ಯಾನ ಬಹುದು, ನಿನ್ನ ಕಾಣುವಂತ ಧ್ಯಾನ ಮಾಡ್ಲಿಕ್ಕೆ ಮನಸ್ಸು ಹೋಗ್ತಾನೆ ಇಲ್ಲ. ನಿಜವಾಗಿ ನೋಡಿದ್ರೆ ನಿತ್ಯ ನಾವು ಧ್ಯಾನ ಮಾಡ್ತಾ ಇದೀವ? ಯಾರು ಮಾಡ್ತಾ ಇಲ್ಲ, ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ರೆ ನೋಡಿ, ದಾಸರು ಹೇಳ್ತಾರೆ ಧ್ಯಾನದಲ್ಲಿ ಎಲ್ಲವೂ ಅಡಕ, ಧ್ಯಾನವಿಲ್ಲದಿರೆ ಎಲ್ಲವೂ ಅಡಕ ಅಂತ ಹೇಳಿಬಿಡ್ತಾರೆ. ಗೊತ್ತು ನಮ್ಗೆ, ಯಾರಿಗೆ ಗೊತ್ತಿಲ್ಲ ಗೊತ್ತು. ಆದರೆ ಒಂದು 5 ನಿಮಿಷ ಆದರೂ, 1 ನಿಮಿಷ ಆದರೂ ಕಣ್ಣು ಮುಚ್ಚಿ ಏಕಪ್ರಕಾರ ದೇವರ ಚಿಂತನೆ ಮಾಡ್ಲಿಕ್ಕೆ ಹೋಗ್ತೀವ? ಹೋಗಲ್ಲ. ಅದಕ್ಕೆ ಎಂದಿಗೆ ನಿನ್ನ ಕಾಂಬ ಧ್ಯಾನವಹದೋ, ಎಂದಿಗೆ 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 ಆ 3 ಸಲ ಶಬ್ದ ಹಾಕ್ತಾರೆ. ಅವರ ಅಷ್ಟು ಒಳಗಿನ ಆ ದುಃಖ ಅಂದ್ರೆ ಅವರಿಗಲ್ಲ ನಮಗಾಗಿ ಪ್ರಾರ್ಥನೆ ಮಾಡಿದೆ, ಅವರ ಅಪ್ರೋಕ್ಷ ಜ್ಞಾನ ಆಗಿಬಿಟ್ಟಿದೆ, ದೇವರ ದರ್ಶನ ಆಗಿಬಿಟ್ಟಿದೆ. ಎಂದಿಗೆ 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 ಸಂಚಿತ ಆಗಾಮಿ ನಾಶ ಆಗುವುದು, ನಾಶವಾಗುವುದು ಎಂದಿಗೆಂದಿಗೆ ಪ್ರಾರಬ್ಧ ತೀರುವುದು. ಏನು ಆ ಸಂಚಿತ ಆಗಾಮಿ ನಾಶ ಆದರೂ ಕೂಡ ಅಪರೋಕ್ಷ ಜ್ಞಾನ ಬಂದರೂ ಕೂಡ ಪ್ರಾರಬ್ಧ ಕರ್ಮ ಅಂತ ಉಳಿದು ಬಿಡುತ್ತೆ. ಅದರಲ್ಲಿ ಅನೇಕ ಜನ್ಮಗಳು ಪಡೆದು ಬರಬೇಕು. ಆ ಜನ್ಮಗಳಲ್ಲಿ ನಾನಾ ದುಃಖಗಳು ಅನುಭವಿಸಲೇಬೇಕಾಗುತ್ತೆ. ಅಪರೋಕ್ಷ ಜ್ಞಾನಿಯಾದವರು ನಾನಾ ಜನ್ಮಗಳು ಪಡೆದಾಗ ಪ್ರತಿಯೊಂದು ಜನ್ಮದಲ್ಲೂ ಹುಟ್ಟಿದ ಕೂಡಲೇ ಅಪರೋಕ್ಷ ಬರುತ್ತೆ ಅಂತ ಗ್ಯಾರಂಟಿ ಎಲ್ಲೂ ಇಲ್ಲ. ಆ ಜನ್ಮದಲ್ಲಿ ಬರುತ್ತಾ ಇಲ್ಲ ಅಂತ ಕೂಡ ಗೊತ್ತಿಲ್ಲ. ಸ್ವಾಮಿ ಕೊಟ್ರೆ ಉಂಟು, ಇಲ್ಲದಿರಲಿಲ್ಲ. ಎಲ್ಲರಂತೆ ಬರಬೇಕು, ಎಲ್ಲ ಮರೆಸಿ ಬಿಟ್ಟಿರ್ತಾನೆ ಭಗವಂತ. ಹಿಂದಿನ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಆಗಿದ್ರೂ ಕೂಡ ಈ ಜನ್ಮದಲ್ಲಿ ಎಲ್ಲಾ ಮರೆತು ಎಲ್ಲರಿಗಿಂತ ಕೀಳಾಗಿ ಬದುಕುವುದು ಇರುತ್ತೆ ಪ್ರಾರಬ್ಧ ಕರ್ಮದಲ್ಲಿ. ಅದನ್ನು ಹೇಳುತ್ತಾರೆ, ಎಂದಿಗೆಂದಿಗೆ ಪ್ರಾರಬ್ಧ ತೀರುವುದೋ, ಎಂದಿಗೆ ದುರುಳರ ಸಂಗ ಹಿಂದಾಗುವುದೋ. ನನ್ನೊಳಗೆ ತತ್ವಾಭಿಮಾನಿ ದೈತ್ಯರು ಕೂತಿದ್ದಾರಪ್ಪ, ಅವರ ಜೊತೆಗೆ ನನ್ನ ಸಂಘ ಜಾಸ್ತಿ ಆಗಿದೆ. ತತ್ವಾಭಿಮಾನಿ ದೇವತೆಗಳನ್ನ ಚಿಂತನೆ ಮಾಡತಾ ಇಲ್ಲ. ಐಕೂರ್ ನರಸಿಂಹಾಚಾರ್ಯರು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಬೆಳಿಗ್ಗೆದ್ದು ನಮ್ಮೊಳಗೆ ತತ್ವಾಭಿಮಾನಿಗಳು ಯಾರ್ಯಾರಿದ್ದಾರೋ ಎಲ್ಲರ ಪಟ್ಟಿ ತಲೆಯಲ್ಲಿಟ್ಟುಕೊಂಡು ಒಬ್ಬೊಬ್ಬರನ್ನ ಮನಸ್ಸಲ್ಲಿ ಆಯಾ ಇಂದ್ರಿಯಗಳಲ್ಲಿ ಚಿಂತಿಸಿ ಅವರ ಗುಣಗಳನ್ನ ಕೊಂಡಾಡಿ ಅಪಾ ನಿಮ್ಮ ಅನುಗ್ರಹ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದರೆ ಹೊರತು ನಮಗೆ ಸಾಧನೆ ನಡೆಯಲ್ಲ ಅಂತಾರೆ. ಆ ಕೆಲಸ ನಾವೆಲ್ಲಿ ಮಾಡುತ್ತಾ ಇದ್ದೀವಿ? ಬೆಳಿಗ್ಗೆ ಹೇಳೋದು, ದೇವರ ಪೆಟ್ಟಿಗೆ ತೆಗೆದು ಸಾಲಗ್ರಾಮಕ್ಕೊಂದು ಅಭಿಷೇಕ ಮಾಡೋದು, ಪೆಟ್ಟಿಗೆಯಲ್ಲಿ ಇದ್ದದ್ದಕ್ಕೆ ಗರ್ಭಶೇಷರಿಗೆ ಒಂದು ತೀರ್ಥ ಕೊಡ್ತೀವಿ, ಅವರನ್ನ ಸ್ಮರಣೆ ಮಾಡುವುದು ಏನಾದ್ರೂ ಇರುತ್ತಾ? ಇರಲ್ಲ. ತತ್ವಾಭಿಮಾನಿಗಳು ಮಿಕ್ಕವರನ್ನು ಸ್ಮರಣೆ ಮಾಡುವುದೇ ಇಲ್ಲ. ನಿತ್ಯ ಹೇಳಿ ಇಂದ್ರದೇವರನ್ನ, ಚಂದ್ರ ಮೊದಲಾದ ಎಲ್ಲರನ್ನ ಸ್ಮರಣೆ ಮಾಡಿ ತತ್ವಾಭಿಮಾನಿಗಳಲ್ಲಿ ಒಂದು ಸ್ಮರಣೆ ಮಾಡಿದೀಯಾ? ಮಾಡಬೇಕೆಂಬುದೇ ಗೊತ್ತಿಲ್ಲ. ಅದನ್ನು ಹೇಳುತ್ತಾರೆ, ತತ್ವಾಭಿಮಾನಿಗಳು ಒಳಗಿದ್ದಾರೆ, ಅವರನ್ನ ಹೆಸರು ಹೆಸರಲ್ಲಿ ಅವರ ಗುಣಗಳನ್ನ ಚಿಂತಿಸಿ, ಸ್ವಾಮಿ ನನ್ನ ನಿಮ್ಮ ಅನುಗ್ರಹ ಇಲ್ಲಾಂಗಿದ್ರೆ ನನಗೆ ಸಂಸಾರದಿಂದ ಪಾರಾಗೋದು ಕಷ್ಟವಯ್ಯ, ನೀವೇ ಉದ್ಧಾರ ಮಾಡಬೇಕು ಅಂತ ಕೇಳಿಕೋಬೇಕು. ಆ ಕೇಳಿಕೊಳ್ಳುವುದು ಎಷ್ಟರವರೆಗೆ ಶುರು ಆಗಲಿಲ್ಲ, ನಿಜವಾದ ಸಾಧನೆ ಶುರು ಆಗಿಲ್ಲ ಅಂತ ಹೇಳಿಬಿಡುತ್ತಾರೆ ಐಕೂರಾಚಾರ್ಯ. ಎಂದಿಗೆ ದುರುಳರ ಸಂಘ ಹಿಂದಾಗುವುದೋ, ಎಂದಿಗೆ ಈ ಜನುಮ ಹಿಂದಾಗುವುದೋ. ಈ ಹುಟ್ಟು 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 ಅಂದ್ರೆ ಹುಟ್ಟೇ ಕಳೆದು ಹೋಗಬೇಕು. ಹಾಗಾದರೆ ಹುಟ್ಟೇ ಇಲ್ಲದೆ ಹೋದ್ರೆ ಮುಂದೆ ಸಾಧನೆ ಹಾಗೆ ಅಂದ್ರೆ ಸಾಧನೆ ಆಗುವ ಜನ್ಮಗಳು ಬರಬೇಕಷ್ಟೇ ಹೊರತು ಕೀಳಾದ ಜನ್ಮಗಳು ಬರಬಾರದು. ಎಂದಿಗೆ ಮೇಲು ಮೇಲು ಸಾಧನವಾಗುವುದೋ. ಒಳ್ಳೆ ಸಾಧನ ಆಗ್ಬೇಕು. ಎಂಥದ್ದಾಗ್ಬೇಕು ಅಂದ್ರೆ, ಎಂದಿಗೆ ನಿನ್ನ ಕೂಡ ಮಾತಾಹದೋ, ನಿನ್ ಜೊತೆಗೆ ನಾ ಮಾತಾಡ್ಬೇಕಪ್ಪ, ಆ ತರ ಸಾಧನ ನಂಗೆ ಆಗ್ಬೇಕು. ಎಂದಿಗೆ ಲಿಂಗ ದೇಹ ದಗ್ಧ ಪಟವಾಗುವುದೋ. ಈ ಲಿಂಗ ದೇಹ ನಿನ್ನ ನೋಡಿ ನೋಡಿದ ಮೇಲೆ ಸುಟ್ಟಂತೆ ಆಗ್ಬಿಡ್ಬೇಕು. ಎಂದಿಗೆ ನಿನ್ನ ನಂದ ನಾನೊಳಗೆ ಎಂದಿಗೆ ವಾಸವಾಗಿಪ್ಪೆನೋ. ಹೇಳ್ತಾರೆ, ಸ್ವಾಮಿ ನಿನ್ನ ನಂದನ ನಾನು ನಿನ್ನೊಳಗೆ ಎಂದು ವಾಸ ಮಾಡಿರ್ತೇನಪ್ಪ, ನಿನ್ನ ಪಾದತ್ರ ಇರಬೇಕು. ಎಂದಿಗೆ ಉಪದೇಶ ಎಂದಿಗೆ ಆಗುವುದು ತರತಮ್ಯದಲ್ಲಿ. ನನಗೆ ವಿಶೇಷವಾದ ನಿನ್ನ ಚಿಂತನೆ ಮಾಡುವಂತಹ ಉಪದೇಶ ಜ್ಞಾನಿಗಳಿಂದ ಯಾವಾಗುತ್ತೋ. ಎಂದಿಗೆ ವಿರಜೆಯಲ್ಲಿ ಮುಣುಗುವೆನು ಬಂಧ ಎಂದಿಗೆ ಪರಿಹಾರವಾಗುವುದೋ. ಒಂದೊಂದು ಸ್ಟೆಪ್ ಹೇಳ್ತಾ ಬರ್ತಾ ಇದ್ದಾರೆ. ಆ ವಿರಜಾನದಿ ಸ್ನಾನ ಆಗಬೇಕು, ಈ ಲಿಂಗದೇಹ ಹೋಗಬೇಕು. ಎಂದಿಗೆ ಶ್ವೇತ ದ್ವೀಪ ಶಿಂಶುಮಾರನ ನಿಜ ಎಂದಿಗೆ ಸಂದರ್ಶನ ಸಿದ್ಧಿಪದೋ. ಆ ಶ್ವೇತ ದ್ವೀಪ ಶಿಂಶುಮಾರ ಮೂರ್ತಿ ಅವರೆಲ್ಲರೂ ನಿಜ ಸಂದರ್ಶನ ಯಾವಾಗುತ್ತೋ. ಎಂದಿಗೆ ನಿನ್ನ ಇಚ್ಛಾ ಆವರ್ತ ಕಡೆಗಾಗುವುದು. ಇಲ್ಲಿ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಎರಡಿದೆ. ಜೀವನನ್ನ ಜೀವನಿಗೆ ತಿಳಿಯಗೊಡದೆ ಮಾಡುವುದು ಜೀವಾಚ್ಛಾದಿಕ. ಪರಮಾಚ್ಛಾದಿಕ ಪರಮಾತ್ಮನನ್ನ ನಮಗೆ ತಿಳಿಯಗೊಡದೆ ಮಾಡು ಪರಮಾಚ್ಛಾದಿಕ ಅಂತ. ಅಲ್ಲಿ ಭಗವಂತನ ಒಂದು ಇಚ್ಛಾ ಆವರಣ ನಮ್ಮ ಸುತ್ತೂ ಕೂತಿದೆ. ಅದೇನು ಮಾಡುತ್ತಾ ಇದೆ? ಇವರಿಗೆ ಸದ್ಯಕ್ಕೆ ಇವರ ಒಳಗಿನ ಆನಂದ ಜ್ಞಾನ ಗೊತ್ತಾಗದಿರಲಿ ಅವನ ಇಚ್ಛಾ. ಸಾಧನೆ ಆಗೋ ಪರ್ಯಂತ ಆ ಲಿಂಗದೇಹ ದಗ್ಧ ಆಗಬೇಕು. ಆದ ಮೇಲೆ ನನ್ನ ಪರಿಚಯವೂ ಸದ್ಯಕ್ಕಾಗದಿರಲಿ ಅಂತ ಇಚ್ಛಾ ಮಾಡಿದ್ದಕ್ಕೆ ನಮಗೆ ದೇವರ ಪರಿಚಯ ಆಗ್ತಾ ಇಲ್ಲ, ನಮ್ಮ ಪರಿಚಯನೂ ನಮ್ಗೆ ಆಗ್ತಾ ಇಲ್ಲ. ಅದಕ್ಕೆ ಹೇಳುತ್ತಾರೆ, ಎಂದಿಗೆ ನಿನ್ನ ಇಚ್ಛಾ ಅವರ್ಕ ಕಡೆಗಾಗುವುದೋ, ಎಂದಿಗೆ ಆನಂದ ಭಕ್ತಿ ಅಭಿವ್ಯಕ್ತಿಯಾಗದೋ. ಮೋಕ್ಷಕ್ಕೆ ಹೋದ ಮೇಲೆ ಅಲ್ಲಿ ದೇವರ ಇಚ್ಛಾ ಆವರಣ ಕೂತಿರುತ್ತೆ. ಅದು ಸರದರೆ ಆನಂದ ಹೊರಗೆ ಬರುತ್ತೆ. ಇಲ್ಲದಿದ್ದರೆ ಮೋಕ್ಷ ಬಂದರೂ ಕೂಡ ಇನ್ನೇನ್ ದೇವರು ಬೇಕಾಗಿಲ್ಲ ಅಂತ ಅಂದ್ಕೋಬೇಡಿ. ಅಲ್ಲಿ ಭಗವಂತ ಇದ್ದು ಆತನ ಇಚ್ಛಾ ಆವರಣ ಆನಂದ ಪ್ರಕಟ ಆಗಲಿಕ್ಕೆ ಅಡ್ಡಿಯಾದ್ದು ಯಾವುದಂದ್ರೆ ಇಷ್ಟವರೆಗೂ ಸಂಸಾರದಲ್ಲಿ ಆನಂದ ಪ್ರಕಟ ಆಗದೆ ಬಚ್ಚಿಟ್ಟು ನಮ್ಮ ರಕ್ಷಣೆ ಮಾಡಿದ ಇಚ್ಛಾ ಸರದರೆ ಆನಂದ ಹೊರಗೆ ಬರುತ್ತೆ, ಇಲ್ಲದಿರಲಿಲ್ಲ. ಎಂದಿಗೆ ಮುಕ್ತರೊಡನೆ ಖ್ಯಾಳ ಮ್ಯಾಳ ಆಗುವುದೋ. ಅಲ್ಲಿರುವಂತಹ ಮುಕ್ತರೆಲ್ಲರೂ ಆನಂದ ಪಡ್ತಾ ಇದ್ರೆ ಅವರ ಜೊತೆಗೆ ಸೇರಿಕೊಂಡಪ್ಪ ನೀವು ಹೇಗಿದ್ದೀರಾ, ಅವ್ರು ಕೇಳ್ತಾರೆ ಯಾವಾಗ ಬಂದೀರಾ. ಆ ರೀತಿಯಲ್ಲಿ ಸದಾ ನಮ್ಮ ಮನೆ, ಅಲ್ಲಿರೋರೆಲ್ಲ ನಮ್ಮವರು, ಅವರ ಜೊತೆಗೆ ಮೇಳ ಆಗುವುದು. ಎಂದಿಗೆ ಎನ್ನ ಯೋಗ್ಯತೆ ಸ್ಥಾನವೋ, ಎಂದಿಗೆಂದಿಗೆ ಅಯ್ಯ ಎಂದಿಗೆಂದಿಗೆ ನನ್ನ ತಕ್ಕಂತಹ ಸ್ಥಾನ ಯಾವಾಗ ಬರುತ್ತಪ್ಪ ಹರಿಯೇ. ಇದೆಲ್ಲ ಯಾವಾಗ ಕನಸಿನ ಮಾಯ್ತಾಯ್ತಲ್ಲ, ಇಲ್ಲೇ ಬಿದ್ದಿದ್ದೇನೆ, ಏನು ಗೊತ್ತಿಲ್ಲದೆ ಇದ್ದೇನೆ ಹರಿಯೇ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಎಂದಿಗೆಂದಿಗೂ ಬಲು ಸಾಧನ ಮಾಡಿದರು ಎಂದಿಗಾದರೂ ನಿನ್ನ ಪೊಂದಲರಿಯೇ. ಬಲು ಸಾಧನೆ ಮಾಡಿದರು ಅಂದ್ರೆ ಸಾಧನೆಯೇನೋ ನಡೀತಾ ಇದೆಯಪ್ಪ, ಹೆಸರಿಗೆ ನಾನಾ ರೀತಿ ಮಾಡ್ತಾ ಇದ್ದೇನೆ, ಆ ಮಾಡುವ ಕಾಲಕ್ಕೆ ನೀ ಮಾಡಿಸ್ತಾ ಇದೆಯಾ ಎಂಬ ಎಚ್ಚರ ಬರ್ತಾ ಇಲ್ಲ ಹರಿ. ನೀನು ಮಾಡಿ ಮಾಡಿಸ್ತಾ ಇದ್ದಿ ಎಂಬ ಎಚ್ಚರದಿಂದ ಕೂಡಿದ ಒಂದು ಆಚಮನ ಸಾಕು, ಎಲ್ಲಾ ನೀಚ ಜನ್ಮಗಳನ್ನ ಕತ್ತರಿಸಿ ಹಾಕುತ್ತೆ. ನಿನ್ನನ್ನ ಮರೆತು ನಾ ಮಾಡಿದೆ ಎಂಬ ತಪ್ಪಾದ ತಿಳುವಳಿಕೆಯಿಂದ ಒಂದು ಆಚಮನ ಮಾಡಿದರೆ ಸಾಕು, ಸಾವಿರಾರು ಜನ್ಮಗಳನ್ನು ತಂದುಕೊಡುತ್ತೆ ಹರಿಯೇ. ಆತರ ನಾನು ಆಚಮನ ಮಾಡಿದ್ರು, ಸ್ನಾನ ಮಾಡಿದ್ರು, ಸಂಧ್ಯಾ ವಂದನೆ ಮಾಡಿದ್ರು, ಪೂಜಾ ಮಾಡಿದ್ರು, ಪಾಠ ಕೇಳಿದ್ರು, ಪ್ರವಚನ ಕೇಳಿದ್ರು, ಹೇಳಿದ್ರು, ಎಲ್ಲಿ ನೋಡಿದ್ರು ನಿನ್ನ ಮರೆತು ನಾ ಮಾಡಿದೆ ನಾ ಮಾಡಿದೆ ಅಂತಲೇ ಬರ್ತಾ ಇದೆ ಆಳವಾಗಿ ನೋಡಿದಾಗ. ಮತ್ತೆ ಇಂಥದ್ದು ಸಾಧನ ಅಂತ ಕರೀಲಿಕ್ಕಾಗುತ್ತಾ? ಸುಮ್ಮನೆ ಕೂತಾದ್ರೂ ಚೆನ್ನಾಗಿರ್ತಾ ಇತ್ತೇನೋ. ಈ ಸಾಧನ ಅಂತ ಹೊರಟಾಗ ಪ್ರತಿಯೊಂದು ಸಾಧನ ಅಂತ ಹೆಸರುಕೊಂಡು ಹೆಸರಿಟ್ಕೊಂಡು ಮಾಡ್ತಾ ಇದ್ದೇನೆ, ಒಳಗೆ ನಾನು ನಾನು ಅಂತ ಬಂದು ಬಿಡ್ತಾ ಇದೆ. ಇದೆಲ್ಲ ರಿವರ್ಸ್ ಆದ ಸಾಧನೆ ಆಗ್ತಾ ಇದೆಪ್ಪ, ಅಂದ್ರೆ ಹಿಂದಕ್ಕಿಂದಕ್ಕೆ ಹೋಗ್ತಾ ಇದೆ. ಗೇಣು ಮುಂದಾದರೆ ಮೊಳ ಹಿಂದಾಗುವುದು ಅಂತ ಆಗ್ತಾ ಇದೆ. ಎಂದಿಗೆಂದಿಗೂ ಬಲು ಸಾಧನ ಮಾಡಿದರು ಎಂದಿಗಾದರೂ ನಿನ್ನ ಪೊಂದಲರಿಯೇ. ಅಂದಿಗಂದಿಗೆ ಜನುಮ ಬರುವುದಲ್ಲದೆ, ಅದೇ ಹೇಳ್ತಾ ಇದ್ದಾರೆ, ಈ ಸಾಧನೆ ಮಾಡಿದ್ರೆ ಇನ್ನಾ ಜನ್ಮಗಳು ಬರ್ತಾ ಇವೆ. ಯಾಕೆ ಒಳಗೆ ನಾನು ಎಂಬುದು ಹೋಗ್ತಾ ಇಲ್ಲ. ಆನಂದವಾಗುವುದೇನು ಸದ್ಗತಿಗೆ, ಇನ್ನು ಹೇಳ್ತಾರೆ, ಎಂದಿಗಾದರೂ ಏನು ಸಕಲಕ್ಕೂ ನಿನ್ನ ಪ್ರಸಾದ ಒಂದೆಯಲ್ಲದೆ ಮಿಕ್ಕ ಕರ್ಮ ಹೊಣೆಯೇ. ಈ ಕರ್ಮ ಆಗುವಾಗ ನೀನೇ ಅನುಗ್ರಹ ಮಾಡಿ ನನ್ನೊಳಗೆ ನಿಂತು ಪ್ರತಿಯೊಂದು ಕರ್ಮ ಆಗುವಾಗ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ಸ್ವಾಮಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಕೊಟ್ಟು ಮಾಡಿಸಿದರೆ, ನೀನು ಅನುಗ್ರಹ ಮಾಡಿದರೆ ಹೊರತು ಈ ಕರ್ಮ ನನ್ನ ವಿಶೇಷ, ನನ್ನಿಂದ ಮಾಡಿದ ಕರ್ಮ, ನನ್ನಿಂದ ಆದ ಕರ್ಮ, ನೀನು ಮಾಡಿಸಿದ ಕರ್ಮ, ನೀನೇ ಮಾಡಿಸಿದೀಯಾ ಎಂಬ ಎಚ್ಚರ ನೀನೇ ಕೊಡದಿದ್ದರೆ ಆ ಕರ್ಮ ನನ್ನ ಪಾರು ಮಾಡಲ್ಲ. ಕರ್ಮ ಜಡ, ನೀನೇ ಉದ್ಧಾರ ಮಾಡಬೇಕು. ಹಿಂದೆ ಪ್ರಸಾದವಾದಡೆ ಕೇಳೋ, ಪ್ರತಿಬಂಧಕಗಳು ಅನೇಕವಿರಲು ನಿಂದಿರದೆ ಪೋಪವು ನಿಶ್ಚಿತ ತದ್ವವಿದು. ನೀವೊಂದು ಸಲ ಕಣ್ಣು ತೆಗೆದು ನೋಡಿದುಕೊಳ್ಳೆ, ಎಷ್ಟು ಅಡ್ಡಿಗಳಿದ್ರೂ ಕೂಡ ಎಲ್ಲ ತುಂಡು ತುಂಡಾಗಿ ಹೋಗುತ್ತೆ. ಒಳಗೆ ನಿನ್ನ ಚಿಂತನೆ ಬರುತ್ತೆ ಹರಿಯೇ, ನೀನೇ ಅನುಗ್ರಹ ಮಾಡಬೇಕು, ಇಲ್ಲದಿದ್ರೆ ಇಲ್ಲ, ನಿಶ್ಚಿತವಾದ ತತ್ವವಿದು ಅಂತ ಹೇಳುತ್ತಾರೆ. ಇಂದಿರೆ ವಲ್ಲಭ ಈರ ನೊಡೆಯ ಎಂದಿಗೆ ಕೋಟಲೆ ತಪ್ಪುವುದೋ. ಆ ಜ್ಞಾನಮೂರ್ತಿಯಾದ ಇಂದಿರಾದೇವಿಗೆ ಮತ್ತು ಈರ, ಈರ ಪ್ರೇರಣೆ ಅಂತ ಎಲ್ಲರಿಗೂ ಪ್ರೇರಣೆ ಮಾಡುವ ಮುಖ್ಯ ಪ್ರಾಣ ಅಂದರೆ ನೀನೇ, ಲಕ್ಷ್ಮೀದೇವಿ ಮೂಲಕ ಮುಖ್ಯ ಪ್ರಾಣ ದೇವರ ಮೂಲಕ ನನ್ನಲ್ಲಿ ನಿಂತು ಪ್ರೇರಣೆ ಮಾಡಿ ಒಳ್ಳೆ ಸಾಧನೆ ಮಾಡಿಸಿದ್ರೆ ಆಗುತ್ತಯ್ಯ, ಇಲ್ಲದಿದ್ರೆ ಸಾಧ್ಯವಿಲ್ಲ. ವಂದಿಸುವೆ ಸ್ವಾಮಿ ವಿಜಯ ವಿಠಲ ಎನಗೆ ಎಂದಿಗೆ ನಿನ್ ಎನ್ನ ಮನೋರಥವಾಗುವುದು. ಸ್ವಾಮಿ ಎಂದಿಗೆ ನಾನು ನನ್ನ ಮನಸ್ಸಿನ ಒಳ್ಳೆ ಬಯಕೆಯನ್ನು ಪೂರ್ಣ ಮಾಡಿಕೊಳ್ಳಿಕ್ ಆಗುತ್ತಯ್ಯ. ಮುಂದೆ ಹೇಳ್ತಾ ಬರ್ತಾರೆ, ಸುಂದರವಾಗಿದಂತಹ ಅದು. ಬಿಡು ಬಿಡು ಹೃದ್ಗ್ರಂಥಿ ಬಿಂದಿ ಬಿಂದಿ ಅಂತ, ಇದು ಯಾವುದೂ ಅಲ್ಲ, ಇಡೀ ವಿಶೇಷವಾಗಿರತಕ್ಕಂಥ ಈ ಲಕ್ಷ್ಮೀದೇವಿ ಭಗವಂತನ ಸ್ತೋತ್ರ ಮಾಡುವಂಥ ಪ್ರಳಯ ಕಾಲದಲ್ಲಿ ಭಗವಂತನ ಸ್ತೋತ್ರ ಮಾಡುತ್ತಾಳಲ್ಲ, ಆ ಸೂಕ್ತದ ಅರ್ಥವನ್ನೆಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಬಿಡು ಬಿಡು ಹೃದ್ಗ್ರಂಥಿ, ಸುಡು ಸುಡು ಅಜ್ಞಾನ, ಹೊಡಿ ಹೊಡಿ ದಾನ್ನವರು ಹಿಡಿ ಹಿಡಿ ಹಸ್ತಗಳ, ದಾನ್ನವರ ಹೊಡಿ ಹೊಡಿ ಹಿಡಿ ಹಿಡಿ ಹಸ್ತಗಳ. ಸ್ವಾಮಿ ಬಿಡು ಬಿಡು ಹೃದ್ಗ್ರಂಥಿ ಅಂದ್ರೆ ಈ ಹೃದಯ ಸುತ್ತು ಇರುವ ಗ್ರಂಥಿ ಲಿಂಗದೇಹ, ಅದನ್ನ ಬಿಡು ಬಿಡು ಅಂತಾರೆ. ಈ ಬಿಡುವುದು ಅಂದ್ರೆ ಏನು ಅಂತ ಅರ್ಥ. ಯಾಕಂದ್ರೂ ಆ ಲಿಂಗದೇಹ ಬಲಿಷ್ಠವಾಗಿರ್ಲಿಕ್ಕೆ ನೀನೇ ಕಾರಣ. ನನ್ನ ಕರ್ಮಾನುಸಾರ ಗಟ್ಟಿಯಾಗಿ ಮಾಡಿ ಅದರೊಳಗಿದ್ದುಕೊಂಡು ಅದನ್ನು ರಕ್ಷಣೆ ಮಾಡ್ತಾ ಇದ್ರೆ ಹಾಗೆ ಇರುತ್ತೆ. ನೀನದನ್ನ ಬಿಟ್ರೆ ಪುಡಿ ಪುಡಿಯಾಗಿಬಿಡುತ್ತಪ್ಪ. ಬಿಡು ಬಿಡು ಹೃದ್ಗ್ರಂಥಿ, ಸುಡು ಸುಡು ಅಜ್ಞಾನ. ಆ ಅಜ್ಞಾನವನ್ನ ಸುಡಬೇಕಯ್ಯ. ಲಿಂಗ ದೇಹದೊಳಗೆ ಮೂರಿವೆ, ಅವಿದ್ಯಾ ಕಾಮ ಕರ್ಮ. ಅದರಲ್ಲಿ ಅವಿದ್ಯಾ ಬಹಳ ಪ್ರಧಾನವಾದ ಅಜ್ಞಾನ. ಅದರಿಂದ ಕಾಮ ಬರುತ್ತೆ, ಅದರಿಂದ ಕರ್ಮ ಬರುತ್ತೆ, ಅದರಿಂದ ಆ ವಿದ್ಯೆಯನ್ನು ಸುಡುಹರಿಯೇ. ಅದನ್ನ ಬುಡವಾಗಿಟ್ಟುಕೊಂಡು ದಾನವರು ನನ್ನ ತೊಂದರೆ ಕೊಡ್ತಾ ಇದ್ದಾರೆ. ತತ್ವಾಭಿಮಾನಿ ದಾನವರು ಹೊಡಿ ಹೊಡಿ ದಾನವರ ಹಿಡಿ ಹಿಡಿ ಹಸ್ತಗಳ, ಅವರನ್ನ ಹೊಡೆದು ನನ್ನ ಕೈ ಹಿಡಿ ಹರಿಯೇ. ಕೊಡು ಕೊಡು ಸತ್ಸಂಗ, ಈ ರೀತಿ ಚಿಂತನೆ ಮಾಡಬೇಕಾದ್ರೆ ಸಜ್ಜನರು ಬೇಕಯ್ಯ. ಅವರು ಹೇಳುತ್ತಾರೆ, ಇಲ್ಲದಿದ್ದರೆ ನಮಗೆ ಹೇಳೋರೇ ಇಲ್ಲ. ಕಡಿ ಕಡಿ ಷಡ್ವರ್ಗ, ನನ್ನ ಒಳಗಿರತಕ್ಕಂತಹ ಆರು ಶತ್ರುಗಳನ್ನು ಸಂಹಾರ ಮಾಡು ಹರಿಯೇ. ಇಡು ಇಡು ದೃಷ್ಟಿಯನ್ನು ಅಡಿಗಡಿಗೆ ಪೊಳೆದು, ನನ್ನ ಮೇಲೆ ಕೃಪಾದೃಷ್ಟಿ ಇಟ್ಟು ಸದಾಕಾಲ ನಿನ್ನ ಚಿಂತನೆ ಕೊಡು ಹರಿಯೇ. ನೀನೇ ಹೊಳಿತಾ ಬರಬೇಕು. ಎಡೆಗೆಡೆಗೆ ಒಲಿದು ಒಡನೊಡನೆ ಇದ್ದು ತಡೆ ತಡೆಯಾಗಿದ್ದ ಕಡು ಕಡಲಿಗೆ ಮಿಗಿಲು, ಮೂಡಿ ಮೂಡಿ ಭವದಿಂದ ಕಡೆ ಕಡೆಗೆ ತೆಗೆಯೋ. ಎಡೆಗೆಡೆಗೆ ಒಲಿದು ಹೆಜ್ಜೆ ಹೆಜ್ಜೆಗೆ ನೀನೇ ಒಲಿಯಬೇಕು. ಒಡನೊಡನೆ ಇದ್ದು ನನ್ನ ಜೊತೆ ಜೊತೆಗೆ ಇರಬೇಕು. ತಡೆ ತಡೆಯಾಗಿದ್ದ ಕಡು ಕಡಲಿಗೆ ಮಿಗಿಲು. ಈ ಸಂಸಾರ ಹೇಗಿದೆ, ಮಾಮೂಲು ಸಂಸಾರಕ್ಕಿಂತ ಬಹಳ ಜಾಸ್ತಿ ಆಗಿದೆ, ಅಂದ್ರೆ ಸಮುದ್ರಕ್ಕಿಂತ ಜಾಸ್ತಿ ಆಗಿದೆ. ತಡೆ ತಡೆಯಾಗಿದ್ದ ಏನು, ಸಮುದ್ರದಲ್ಲಿ ಸ್ನಾನ ಮಾಡಬೇಕು ಅಂದ್ರೆ ತೆರೆಗಳು ಬಂದು 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 ಹೊಡಿತಾ ಇರುತ್ತೆ. ಅಂಥ ಈ ಕಡು ಕಡಲಿಗೆ ಮಿಗಿಲು, ಮುಡಿ ಮುಡಿ ಭವದಿಂದ ಮುಡಿ ಮುಡಿಯಾಗಿ ಬರುತ್ತೆ, ನಮ್ಮನ್ನ ಕೊಂದು ಬಿಡುತ್ತೆ. ಕಡೆ ಕಡೆಗೆ ತೆರೆಯೋ, ಈ ಸಮುದ್ರದಿಂದ ನಮ್ಮನ್ನ ಎತ್ತಪ್ಪ. ಕಡೆ ಕಡೆಯವ ನೆನದೆ, ನಾನ್ಯಾಕೆತ್ಲಿ ಹೋಗ್ ಅಂತ ಅನ್ಬೇಡ. ಪಡಿ ಪಡಿ ನಿನಗಿಲ್ಲ, ಅಂದ್ರೆ ಇವರು ಬೇರೆ ಇವರು ಬೇರೆ ಅಂಬ ಆ ಪಕ್ಷಪಾತ ನಿನಗಿಲ್ಲ ಹರಿಯೇ. ಒಡವಿ ಗೊಡೆಯ ನೀನೇ, ನುಡಿ ನುಡಿಯುವ ದ್ಯಾಕೋ. ಎಲ್ಲದಕ್ಕೂ ಎಲ್ಲಾ ಜಗತ್ತಿಗೆ ನೀನೇ ಒಡೆಯ, ಯಾಕೆ ಸುಮ್ಮನೆ ಮಾತು ಹೇಳಬೇಕು ಹರಿಯೇ. ನಡ ನಡತಿ ಮೇಲೆ ದೃಢ ದೃಢವಾಗಿಪ್ಪದು, ಅಂದ್ರೆ ನನ್ನ ನಡತಿಯ ಮೇಲೆ ನಿನ್ನ ಒಂದು ಹಿಡಿತ ದೃಢವಾಗಿದೆ. ನೀನು ಅನುಗ್ರಹ ಮಾಡಿದ್ರೆ ನನ್ನ ಒಳ್ಳೆ ನಡತೆ ಬರುತ್ತೆ ಹರಿಯೇ. ಅಡಿಗಡಿಗೆ ಇಟ್ಟ ವಿಜಯ ವಿಠಲರೆಯ, ತಡ ತಡ ಮಾಡದಲೇ ಬಿಡು ಬಿಡು ಹೃದ್ಗಂಥಿ. ಸ್ವಾಮಿ ಅಡಿಗಡಿಗೆ ನೀನೇ ನನ್ನ ಅಡಿಯಲ್ಲಿ ಅಡಿಯಿಟ್ಟು ರಕ್ಷಣೆ ಮಾಡುವಂತಹ ವಿಜಯ ವಿಠಲರೆಯ, ತಡ ಮಾಡಬೇಡಪ್ಪ. ಇನ್ನಾದರೂ ನನ್ನ ಹೃದಯ ಗ್ರಂಥಿಯನ್ನ ಬಿಡು ಬಿಡು, ಅದನ್ನೇ ನೀನು ಸರದು ಅದನ್ನು ಸುತ್ತಬಿಡಬೇಕು ಅಂತ ಭಗವಂತನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಲ್ಲಿಗೆ ಶ್ರೀಕೃಷ್ಣ. ನಾಳೆ